ಅಂತಾನೆ ಕೇಳ್ತಾನೆ. ಉಳಿದೆಲ್ಲ ಏನು ಪೇ ದೂರ ಕೇಳೋದಿಲ್ಲ. ಏನು ಕೇಳ್ತಾನೆ, ಆಫೀಸರ್ ಇದ್ದಾರಾ, ಇಲ್ಲದೆ ಹೋದ್ರೆ ಕೆಲಸ ಆಗೋದಿಲ್ಲ. ಇದ್ರೆ ಅವರಿದ್ದಾರೆ ಅಂದರೆ ಎಲ್ಲ ಕೆಲಸ ಆದಾಗಲೇ ತನ್ನ ಏನು ಪರ್ಪಸ್ ಇರುತ್ತೋ ಸರ್ವ್ ಆಗ್ತದೆ. ಅದಕ್ಕೆ ವಿಷ್ಣು ಪ್ರಧಾನನಾದ್ದರಿಂದ ಅದನ್ನು ಹೇಳೋದಕ್ಕೋಸ್ಕರ ವಿ ಜಿಜ್ಞಾಸು ಸ್ವ, ವಿಷ್ಣುವಿನ ಜಿಜ್ಞಾಸೆಯನ್ನು ಸಾಮಾನ್ಯ ರೀತಿಯಲ್ಲಿ ಮಾಡದೆ ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ. ವಿಶೇಷ ರೀತಿ ಅಂದರೆ ಏನು, ಅಧ್ಯಯನ ಶಮದಮಾದಿ ಸಂಪತ್ತಿ ರೂಪ ಅಧಿಕಾರಿ, ಅಧ್ಯಯನ ಮಾಡಬೇಕು ಅಂತ. ಆದರೆ ಅಧ್ಯಯನಕ್ಕೆ ಏನಿರಬೇಕು, ಶಮದಮಾದಿ ಸಂಪತ್ತಿ ರೂಪ ಅಧಿಕಾರ ಇರಬೇಕು. ಅದರಿಂದ ಏನು ಬರುತ್ತೆ, ಜಿಜ್ಞಾಸೋತ್ತ ಜ್ಞಾನದ ಪ್ರಸಾದ ಜನ್ಯ. ಹಾಗೆ ದೇವರ ಅನುಗ್ರಹದಿಂದ ಪರಮಾತ್ಮನ ಬಗ್ಗೆ ಏನು ಮಾಡಿದರೂ ಕೂಡ ಪೂರ್ತಿ ಅನುಗ್ರಹ ಮಾಡೋದಿಲ್ಲ. ಅಂತ ತನ್ನ ಬಗ್ಗೆ ವಿಚಾರ ಮಾಡಿದಾಗ ಮಾತ್ರ ಏನು ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ನಿಮ್ಮನ್ನೇ ಕೇಳ್ಕೊಂಬಂದಿದ್ರು ಅಂತ ಹೇಳಿದರೆ ಯಾರು ಅಂತ ಕೇಳ್ತಾರೆ. ಅವ್ರು ಯಾರು ಬಂದರು ಕೊಟ್ಟು ಕಳಿಸಿ ನಮ್ಮನ್ನೇ ಕರಿಬೇಕು ಅದಕ್ಕೆ, ಇಲ್ಲ ನಿಮ್ಮನ್ನೇ ನೋಡಬೇಕಂತೆ. ಅವಾಗ ಏನು ಮಾಡ್ತಾರೆ, ಬರಬೇಕಾಗತ್ತೆ. ಎಲ್ಲದಕ್ಕೆ ಎಲ್ಲರೂ ನೋಡೋ ಸಿಟಿ ಇಲ್ಲ. ಅದಕ್ಕೋಸ್ಕರ ದೇವರನ್ನು ನೋಡಬೇಕು. ನೋಡ್ಬೇಕಾದ್ರೆ ಏನಾಗಬೇಕು, ಅವ್ನು ಪ್ರಸಾದ ಮಾಡೋದು ಎಲ್ಲರಿಗೂ ಪರ್ಮಿಷನ್ ಕೊಡೋದಿಲ್ಲ. ಅವ್ರನ್ನಾದರೆ ಒಳಗೆ ಬಿಡಲೇಬೇಡ, ಇವ್ರನ್ನಾದರೆ ಬಿಡು ಅಂತ ಹೇಳ್ತಾರೆ. ವಿಷ್ಣು ಪ್ರಸಾದ ಯಾವಾಗ ಬರುತ್ತೆ ಅಂದರೆ ಇಷ್ಟೆಲ್ಲ ಮಾಡ್ಕೊಂಡಿರ್ಬೇಕು. ಶ್ರವಣ ಮನನ ಜಿಜ್ಞಾ, ಅವ್ರು ಯಾರತ್ರ ನಂಗೆ ಗೊತ್ತಿದೆ, ಇಷ್ಟೆಲ್ಲ ಕೇಳಿದ್ದೇನೆ, ನೋಡಲೇಬೇಕಾಗಿದೆ ನಾನು ಅಂತ ಹೇಳಿದಾಗ ಆಗಿ ಕೇಳ್ತಾರೆ. ಯಾರನ್ನ ನೋಡಿದ್ರೆ ನೋಡ್ಲಿಕ್ಕೆ ಹೋಗ್ಬಾರ್ದು ದೇವರನ್ನು. ಅದರಿಂದ ಏನಾಗುತ್ತೆ, ನೋಡಿದ್ಮೇ ಏನು ಕೆಲಸ ಆಯ್ತು, ಈಗ ಮುಕ್ತಿನೇ ಸಿಕ್ತು, ತಾನು ಮುಕ್ತಿನೇ ಸಿಕ್ತು. ಮುಕ್ತಿ ರೂಪ ಫಲಾಭ್ಯಾಮ್ ಪ್ರಸಾದ ಜನ್ಯ ಮುಕ್ತಿ ರೂಪ ಫಲಾಭ್ಯಾಮ್ ಅಥಾತಃ ಅಥ ಶಬ್ದಕ್ಕೆ ಅರ್ಥ ಅದು. ಅತಃ ಅಂದರೆ ಮೋಕ್ಷ ಗೊತ್ತಾಯ್ತಾ, ವಿಷ್ಣು ಪ್ರಸಾದ ಮೃತೇನ ಮೋಕ್ಷ. ವಿಷ್ಣು ಪ್ರಸಾದ ಬೇಕು ಅಂದಕ್ಕೆ ಅತಃ ಶಬ್ದ, ಅಧಿಕಾರ ಇರಬೇಕು ಅಂದರೆ ಅಥ ಶಬ್ದ. ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಷ್ಟಿದೆ. ಮುಕ್ತಿ ರೂಪ ಫಲಾಭ್ಯಾಮ್ ಅಥಾತಃ ಶಬ್ದೋಕ್ತಾಭ್ಯಾಂ ಜಿಜ್ಞಾಸಾಯ ವೈಶಿಷ್ಟ್ಯಮಸ್ತೀತಿ ಸೂಚನಾಯ ವಾಯಿತಿ ಜ್ಞಾಯತವ್ಯಂ. ಜಿಜ್ಞಾಸ ವಿ ಜಿಜ್ಞಾಸ ವಿ ವೈಶಿಷ್ಟ್ಯ ಇದೆ. ಸೊ ಅಥಾತ ಶಬ್ದಗಳಿಂದ ಹೇಳಲ್ಪಟ್ಟಂತಹ ಅಥ ಅಥ ಶಬ್ದದಿಂದ ಅಧಿಕಾರಿ ಹೇಳಿದರು, ಅಥ ಶಬ್ದದಿಂದ ಪ್ರಯೋಜನ ಹೇಳಿದರು. ವ್ಯಾಪ್ತಿ ಅಧಿಕಾರಿ ಅಲ್ಲಿವರು ಇಲ್ಲಿಸ್ಕೋಬೇಕು. ಆಮೇಲೆ ಫಲ ಎರಡು ಸೇರಿ ಮುಕ್ತಿ ಫಲಾಭ್ಯಾಮ್ ಆಯಿತು. ಅಥ ಎಲ್ಲ ಹೇಳಿದಾಗಾಯ್ತು. ಅದೇ ಹನುಮಂತ ಚತುರ್ಥಿ ಹೇಳೋದಕ್ಕೆ ಅಥ ಅತಃ ಬ್ರಹ್ಮ ಜಿಜ್ಞಾಸ, ಅಥ ಏನದು ಅಧಿಕಾರ, ಅತಃ ಪ್ರಯೋಜನ, ಬ್ರಹ್ಮ ಅಂಬದೇನೋ ವಿಷಯ, ಫಲ ಏನೋ ಬಂತಲ್ಲ ಅತಃ ಪ್ರಯ ಫಲ. ಇದರಿಂದ ಸಂಬಂಧ ಅಂಬದು ಯಥಾಯೋಗ್ಯ ಸಂಬಂಧ ಅಷ್ಟೇ. ವೈಶಿಷ್ಟ್ಯಮಸ್ತಿ ಇತಿ ಸೂಚನಾಯವಾ ಇತಿ ಜ್ಞಾತವ್ಯಂ. ವಿಷ್ಣು ರೀತಿ ಬ್ರಹ್ಮಶಬ್ದ ವ್ಯಾಖ್ಯಾನೇನ, ಬ್ರಹ್ಮಶಬ್ದ ವ್ಯಾಖ್ಯಾನೇನ ಜೀವಾನ್ಯ ವಿಷಯ ಸಿದ್ಧೈವ ತ ಜ್ಞಾನಸ್ಯ ಮುಕ್ತಾಖ್ಯ ಫಲಸ್ಯ ಚ, ಫಲಸ್ಯ ಅದನ್ನು ಸ್ಪೇಸ್ ಕೊಡಬೇಕು, ತ ಫಲಸ್ಯ ಚ ತಜ್ಯೋಗ್ಯಸ್ಯ ಅಧಿಕಾರಿಣ ಸಿದ್ಧಾಪಿ ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸಾಫಲತ್ವ ಪ್ರಾಪ್ತಿಯ ಶೂದ್ರಾದಿ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ತ್ಯ ಚ. ಮತ್ತೆ ಅದು ಸ್ಪೇಸ್ ಇರಬೇಕು. ತದುಭಯ ಪ್ರಾಪಕ ಅಥಾ ತಶಬ್ದಯೋರಪಿ ಅವಶ್ಯಂ ವಾಚ್ಯತ್ವಾತ್ ವಿ ಇತ್ಯನೇನ ತದುಕ್ತಿ ತೇನ ಸೂತ್ರಸ್ಯ ಶ್ರುತಿವಿಸಂವಾದ ಪ್ರತ್ಯುಕ್ತ. ಮುಂದೆ ಇನ್ನೂ ವಿಶೇಷಗಳು, ಅನೇಕ ವಿಷಯಗಳನ್ನು ಹೇಳ್ತಾರೆ. ವಿಷ್ಣು ರೀತಿ ಬ್ರಹ್ಮಪದ ವ್ಯಾಖ್ಯಾನೇನ ಜೀವಾನ್ಯ ಆಚಾರ್ಯ ಏನು ಮಾಡಿದರು, ಅಲ್ಲಿರೋದೇನು ಬ್ರಹ್ಮ ಜಿಜ್ಞಾಸ. ಆಚಾರ್ಯ ಅರ್ಥ ವೇಣುಭಾಷ್ಯ ಬರೀತಾರೆ, ವಿಷ್ಣುರೇವ ಅಂತ ಹೇಳ್ಬಿಟ್ಟು, ಬ್ರಹ್ಮ ಅಂತ ಹೇಳಲಿಲ್ಲ, ವಿಷ್ಣುರೇವ ಅಂತ ಹೇಳಿಬಿಟ್ಟು. ಯಾತಕ್ಕೆ ಹೇಳಿದರು ಅಂದರೆ, ವಿಷ್ಣು ರೀತಿ ಬ್ರಹ್ಮಪದ ವ್ಯಾಖ್ಯಾನೇನ, ವಿಷ್ಣುವನ್ನು ಬ್ರಹ್ಮಪದದ ವ್ಯಾಖ್ಯಾನ ರೂಪವಾದ ಪದ. ಅದೆಲ್ಲ ಡೀಟೇಲ್ಸ್ ಎಲ್ಲ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದೊಳಗೆ, ಇಲ್ಲಿ ಸಂಗ್ರಹ ಸಮ್ಮರಿ ಆದ್ದರಿಂದ ಕಾರಣ ಕೊಡದೆ ಅಷ್ಟೇ ಹೇಳಿಬಿಟ್ಟು. ಮುಂದೆ ಜೀವಾನ್ಯರು ವಿಷಯ ಸಿದ್ಧೈವ, ಈಗ ಬರೀ ಅಥವಾ ಗುರು ಕೂಡ ಸೂತ್ರದಲ್ಲಿ ಹೇಳಿದ ಹಾಗೆ ಏನಂತ ಹೇಳಿದರೆ, ಬ್ರಹ್ಮೈವ ಜಿಜ್ಞಾಸ್ಯ ಅಂತ ಹೇಳಿಬಿಟ್ಟಿದ್ದರೆ ಯಥಾ ಪ್ರಕಾರ ಏನು ಬರ್ತಿತ್ತು, ಬ್ರಹ್ಮ ಅಂದರೆ ಜೀವ, ಜೀವ ಅಂದರೆ ನಮಗೆ ಗೊತ್ತಾಗುತ್ತೆ ನಾವನ್ನೇ ದೇವರ ಶಾಸ್ತ್ರ ಯಾಕೆ ಓದಬೇಕು, ಬ್ರಹ್ಮ ಅಂತ ಹೇಳಿದರೆ ನಿರ್ಗುಣ ಗುಣನೇ ಇಲ್ಲ ಅವನ್ನ ಯಾಕೆ ತಿಳ್ಕೊಬೇಕು, ಏನೋ ಪ್ರಶ್ನೆ ಬರೋದು. ವಿಷ್ಣು ಅಂತ ಹೇಳಿದರೆ ಎಲ್ಲ ಸಾಲ್ವ್ ಆಗೋಯ್ತು, ವಿಷ್ಣು ಅಂತ ಹೇಳಿದ ತಕ್ಷಣ ಜೀವಾನ್ಯ ಅಂತ ಆಯಿತು. ಮತ್ತು ವಿಷ್ಣು ಅಂತ ಹೇಳಿದ ಭಾರಿ ವಿಶೇಷಗಳಿದೆ, ಆದ್ದರಿಂದ ಯಾವಾಗಲೂ ಕೂಡ ಜಿಜ್ಞಾಸ್ಯ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ನಿರ್ಗುಣ ಬ್ರಹ್ಮನೂ ಆಗಬಹುದಾಗಿತ್ತು. ವಿ ಜಿಜ್ಞಾಸ್ಯ ಅಂತ ಹೇಳಿದ್ರಿಂದ ವಿಶೇಷ ಇರೋದರಿಂದ ವಿಶೇಷ ಜಿಜ್ಞಾಸೆ ಮಾಡಿ, ವಿಶೇಷ ನಿರ್ಗುಣ ಬ್ರಹ್ಮ ಅಲ್ಲ ಅಂತ ಅರ್ಥ. ಅವ್ರ ಬಗ್ಗೆ ವಿಶೇಷ ತಿಳ್ಕೋಬೇಕು ಅಂದರೆ ವಿಶೇಷ ಇರಬೇಕಾದ್ರೆ ತಿಳ್ಕೋಬೇಕಾದ್ರೆ, ಅವ ನಿರ್ವಿಶೇಷ ಬ್ರಹ್ಮ ಅಲ್ಲ ಅಂತ ಅರ್ಥ. ಆ ಸೂಚನೆಗಳು ಬಂತು. ಜೀತ ಜ್ಞಾನಸ್ಯ ಮುಕ್ತಾಖ್ಯ ಫಲಸ್ಯ ಚ ತದ್ಯೋಗ್ಯಸ್ಯ ಅಧಿಕಾರಿಣ ಸಿದ್ಧಾವಪಿ ತಜ್ಞಾನಸ್ಯ. ಜೀವಾನ್ಯ ವಿಷಯನೂ ಸಿದ್ಧ ಆಯಿತು, ಆ ಜ್ಞಾನಕ್ಕೆ ಮುಕ್ತಿಯನ್ನು ಫಲನೂ ಸಿದ್ಧ ಆಯಿತು, ತದ್ಯೋಗ್ಯಸ್ಯ ಅಧಿಕಾರಿಣ ಸಿದ್ಧ, ಅದೆಲ್ಲ ಸಿದ್ಧ ಆಗೋಯಿತು. ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸ ಫಲತ್ವ ಅಪ್ರಾಪ್ತ್ಯ ಒಂದು ಟಬಿಟ್ಟು ಉಳ್ಕೊತಾ ಇತ್ತು. ಏನು ಟಬಿಟ್ಟು ಉಳ್ಕೊತಾ ಇತ್ತು ಅಂದರೆ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೇಳಿದ್ದಕ್ಕೆ, ವಿಜಿಜ್ಞಾಸ್ಯ ಅಂತ ಏನೇನೋ ಸಾಲ್ವಾಗ್ತಾ ಇತ್ತು, ಇವೆಲ್ಲ ಬಂದುಬಿಡ್ತಿತ್ತು, ಯಾವುದೋ ಅಧಿಕಾರಿ ವಿಷಯವೆಲ್ಲ ಬಂದು ಹೋಗ್ತಾ ಇತ್ತು, ಒಂದು ಮಿಸ್ ಆಗ್ತಿತ್ತು. ಏನು ಅಂದರೆ ಕರ್ಮ ಫಲಸ್ಯ ಕರ್ಮಜತ್ವಾದಿನ, ಎಷ್ಟೋ ಫಲಗಳು ಕರ್ಮಜನ್ಯ, ಎಷ್ಟೋ ಕೆಲಸಗಳು ಕರ್ಮ ಮಾಡಿದ್ರೆ ಸಿಕ್ಕಿಬಿಡೋದು. ಆದರೆ ಮೋಕ್ಷ ಆಗೆಲ್ಲ ಸಿಗೋದಿಲ್ಲ, ಏನು ಬೇಕು ಅದಕ್ಕೆ, ಜ್ಞಾನನೇ ಬೇಕು. ಮತ್ತು ಅದಕ್ಕೆ ವಿ ಅಂತ ಹಾಕಿದ್ದರಿಂದ ಜ್ಞಾನಕ್ಕೆ ಪ್ರಾಧಾನ್ಯ ಒತ್ತು ಕೊಟ್ಟು ಹೇಳೋ ಉದ್ದೇಶ ಕೂಡ ಅಲ್ಲಿದೆ. ಕರ್ಮಜತ್ವಾದಿನ ಜಿಜ್ಞಾಸಾ ಫಲತ್ವ ಅಪ್ರಾಪ್ತ್ಯ ಶೂದ್ರಾದಿ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ತ್ಯ ಚ. ಆಗೇನಾಗ್ತಿತ್ತು, ಕರ್ಮ ಅಂದ ತಕ್ಷಣ ಶೂದ್ರಾದಿಗಳು ಮಾಡಿ ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು, ಏನು ಜ್ಞಾನ ಇಲ್ಲದೇನೆ. ಸೊ ಜ್ಞಾನ ಬೈಪಾಸ್ ಮಾಡೋಕ್ಕೆ ಬರ್ತಿತ್ತು. ಸೊ ವಿ ಸೇರಿಸಿದ್ದರಿಂದ ಅದು ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ, ವಿಚಾರ ಮಾಡಲೇಬೇಕು ಅಂತ ಹೇಳದಂತೆ ಆಯಿತು. ಫಲಸ್ಯ ಚ ತಪ್ರಾಪ್ತ್ಯ ಚ ತದುಭಯ ಪ್ರಾಪಕ ಅಥ ಶಬ್ದಾರ್ಥಯೋರಪಿ ಅವಶ್ಯಂ ವಾಚ್ಯತ್ವಾದ್ ವಿ ತೆರೇನ ತದುಕ್ತಿ. ಈ ಅರ್ಥದಲ್ಲಿ ಏನು ಹೇಳಬೇಕು, ಈ ವಿಶೇಷವಾದಂತಹ ವಿಚಾರಾಂಬರ್ಥಲ್ಲಿ ಬರಬೇಕಾದ್ರೆ ಎಲ್ಲದನ್ನು ಕೂಡಿಸೋದಕ್ಕೋಸ್ಕರ ವಿ ಇತ್ಯನೇನ ತದುಕ್ತಿ. ವಿ ಅಂತ ಹೇಳಿದ್ರಿಂದ ನೀವೆಲ್ಲ ಸೇರ್ಕೊಂಡೋಯ್ತು. ವಿ ಅಂತ ಹೇಳಿದ್ರಿಂದ ವಿಶೇಷ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರಿಂದ ಎಂದೂ ಕೂಡ ದೇವರ ಪ್ರಸಾದ ಆಗೋದು ಕರ್ಮಜನ್ಯವಾದದ್ದಲ್ಲ, ಯಾವುದು ದೇವರ ಮಹಾಪ್ರಸಾದ. ಸಾಮಾನ್ಯ ಪ್ರಸಾದ ಕರ್ಮಜನ್ಯ, ಆದರೆ ಮೋಕ್ಷ ಕೊಡಲು ಪ್ರಕಾರ ಪರಮಾನುಗ್ರಹ ಮಾಡಬೇಕು, ಅದಕ್ಕೆ ಜ್ಞಾನನೇ ಬೇಕು ಅಂತ ಹೇಳೋದಕ್ಕೋಸ್ಕರ ಕೂಡ ಮಾತು ಹೇಳಿದ್ದಾರೆ. ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಅನುಗ್ರಹ, ಅನುಗ್ರಹ ಯಾರು ಒಳಬರೋದು ಅಂತ ಕೇಳಿದರು, ಯಾರು ಅವರ ಬರಲಿ ಅಂತ ಫೇವರ್ ಅದು, ಫೇವರ್ ಮಾಡಿದ್ರು ಒಳಗೆ ಬರ ಒಳಗೆ ಬರ್ಕೊಡೋದು ಮೋದಾಯ್ತಾರೆ, ಒಳಗೆ ಬರಹಾಗಿಲ್ಲ. ಆಮೇಲೆ ಇನ್ನೇ ಹೇಳಿದರು, ನಾಲ್ಕು ಜನ ಕಾಯ್ತಿದ್ದಾರೆ, ಲೆಟ್ರ್ ಕೊಟ್ಟ, ಇವ್ರನ್ನ ಫಸ್ಟ್ ಕರಿ ಅಂತ. ಏನದು ಮತ್ತೆ ಫೇವರ್ ಅದು, ಗೊತ್ತಾಯ್ತಾ ಅನ್ ಪುಣ್ಯ, ಯಾಕಂದ್ರೆ ಎಲ್ಲೋ ಹೋಗಬೇಕಾಯಿತು ಪಾಪ ದೂರ. ಇವ್ರು ನಾಲ್ಕು ಕ್ರಮವಾಗಿ ಬಂದಿದ್ರೆ ಯಾವುದೋ ಬಸ್ ಮಿಸ್ ಏನೇನೋ ಆಗ್ತಾ ಇತ್ತು. ನೋಡ್ದ ಆ ವಿಷಯ ನೋಡಿದ ತಕ್ಷಣ ದೂರದವನು ಇವನು ಅಂತ ಕರೆದ. ಅದು ಫೇವರ್ ಇದೆ, ಅದಕ್ಕೆ ರೀಸನ್ ಇದೆ ಫೇವರ್ ಮಾಡೋದಕ್ಕೆ. ಉಳಿದವ್ರು ಕೂಡ ಅಬ್ಜೆಕ್ಟ್ ಮಾಡೋದಿಲ್ಲ, ಯಾತಕ್ಕೆ, ರೀಸನ್ ಇದೆ ಪಾಪ ಅವ್ರಿಗೆ ಹೋಗಲಿ, ಅಥವಾ ಸೀನಿಯರ್ ಸಿಟಿಸನ್ ಏನೋ ಒಂದು ಕಾರಣ ಇದೆ ಅವರಿಗೆ, ಆ ಕಾರಣ ಇದ್ದಾಗ ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ. ಅದು ಸುಮ್ಸುಮ್ರೆ ಮಾಡಿದರೆ ಪಕ್ಷಪಾತ ಆಗುತ್ತೆ. ಅದಕ್ಕೆ ಒಂದು ಪದ ಹಾಕಬೇಕಾದ್ರೆ ಪ್ರತಿಯೊಂದಕ್ಕೂ ಕಾರಣ ಇರಬೇಕು. ದೇವರು ಜ್ಞಾನದಿಂದನೇ ಮೋಕ್ಷ ಕೊಡ್ತಾರೆ ಅಂತ ವಿಶೇಷ ವಿಚಾರ ಗೊತ್ತಾಗಬೇಕು, ಯಾಕಾದರೆ ಅದು ಬೇಕು ಅಂತ ಹೇಳಿದರು. ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯ್ತು. ಇದರಿಂದ ಯಾವ ಪ್ರಶ್ನೆಗೆ, ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಸೂತ್ರದ ಮೇಲೆ ಆಕ್ಷೇಪಣೆ ಮಾಡಕ್ಕೆ ಹೋಗಬೇಕಾಗಿತ್ತು ಮನುಷ್ಯ, ಏನಂತ ಇಷ್ಟೊತ್ತು ಆಚಾರ ಮೇಲೆ ಆಕ್ಷೇಪಣೆ ಮಾಡ್ದ, ಏನಂತ ಅಲ್ಲಿ ಜಿಜ್ಞಾಸೆ ಅಂದರೆ ವಿ ಅಂತ ಅದಕ್ಕೆ ಹಾಕಿದರೆ ಶುರು ಮಾಡ್ದ. ಆಮೇಲೆ ಸೂತ್ರಕಾರಿಗೆ ಸೂತ್ರಕಾರರಲ್ಲಿ ಹೇಳಕೊಟ್ಟಾಗ ನೋಡಿ ಶ್ರುತಿವಾಕ್ಯ ಇರೋದೇನಂತ, ತದ್ ವಿಜಿಜ್ಞಾಸ್ವ ವಿಜಿಜ್ಞಾಸಸ್ವ ಅಂತ. ನೀವು ವಿ ಒಬ್ಬ ಸೇರಿಸಿ ಅರ್ಥ ಬರದೆ ಸರಿ ಹೋಯ್ತು, ಭಾಷ್ಯಕ್ಕೂ ಸೂತ್ರಕ್ಕೂ ಸರಿ ಹೋಯ್ತು, ಶ್ರುತಿಗೂ ಸರಿ ಹೋಯ್ತು. ಸೂತ್ರ ಏನಂತಿದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ವಿಜಿಜ್ಞಾಸ ಅಂತಿರ್ಬೇಕಾಗಿದ್ರೆ ಗೊತ್ತಾಯ್ತಾ, ಅಲ್ಲಿ ತೆಗೆದ ಮತ್ತೆ ಒಂದಕ್ಕೊಂದು ಅದಕ್ಕೆ ಶಾಸ್ತ್ರ ಎಲ್ಲದ ಏನಾಗಬೇಕು, ಟ್ಯಾಲಿ ಆಗಬೇಕು. ಒಂದು ಚೂರು ಇಲ್ಲದ ಹೊರೆ ಆಗುತ್ತೆ, ಈ ಚೆಕ್ ಕೊಟ್ಟಿರ್ತೀವಿ ಸ್ವಲ್ಪ ಚೆಕ್ ಏನು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಅದೇ ರೀತಿ ಅಷ್ಟು ಬೇರೆ ಪ್ರೆಷಸ್ ಇದು, ಅದಕ್ಕೆ ಅಮೌಂಟ್ ಜಾಸ್ತಿ ಆದಷ್ಟು ಸಿ ಎಸ್ ಸೀರಿಯಸ್ ಆಗಿ ನೋಡ್ತಾನೆ. ಕೆಲಸದ ಫೋನ್ ಮಾಡ್ತಾರೆ, ಹೆವಿ ಅಮೌಂಟ್ ಕೊಟ್ಬಿಟ್ಟಾಗ ನೀವು ಕೊಟ್ಟಿದ್ದು ಹೌದಾ ಅಂತ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಅವ್ರು ಹೌದು ತಳಿಸ ಇಲ್ಲದವ್ರು ಡೌಟ್ ಅಂತ ಅಲ್ಲೇ ಆರ್ಡಪ್ ಮಾಡಿಬಿಡ್ತಾರೆ. ಇಮ್ಮಿಡಿಯೇಟ್ ಮೆಸೇಜ್ ಕಳಿಸಿ, ಯಾವುದು ಚೆಕ್ ಬಂದಿದೆ ಕ್ಯಾಶ್ ಮಾಡಬಹುದಾ ಕೇಳ್ತಾರೆ. ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಈಗ ನನ್ನ ಕ್ಯಾಶ್ ಮಾಡೋದು ಅಕಸ್ಮಾತ್ ನೀವು ಕೊಟ್ಟದ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಇಂಪಾರ್ಟೆನ್ಸ್, 10-20 ರೂಪಾಯಿಗೆಲ್ಲ ಮಾಡಲ್ಲ ಅದನ್ನು, ಯಾವುದಕ್ಕೆ ಮಾಡ್ತಾರೆ, ಹೆವಿ ಅಮೌಂಟ್. ಆದರೆ ಇದು ಜಿಜ್ಞಾಸ ಸಾಮಾನ್ಯವಾದದ್ದಲ್ಲ, ಇದು ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಆದ್ದರಿಂದ ಶ್ರುತಿ ವಿಸಮ ಅಥಾತೋ ನೀವು ಶ್ರುತಿವಾಕ್ಯ ವಿಜಿಜ್ಞಾಸಸ್ವ, ಸೂತ್ರ ಇರೋದು ಅಥಾತೋ ಬ್ರಹ್ಮ ಜಿಜ್ಞಾಸ, ಸೂತ್ರನೇ ಸರಿ ಇಲ್ಲ. ಅದಕ್ಕೆ ಉತ್ತರ ಕೊಡಬೇಕೀಗ, ಸೂತ್ರ ಸರಿ ಇದೆ. ಯಾಕೆ ಸೂತ್ರದಲ್ಲಿ ಏನು ಮಾಡಿದ್ದಾರೆ, ಈಗ ಅಥಾತೋ ಬರೀ ಬ್ರಹ್ಮ ಜಿಜ್ಞಾಸ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಆ ಜಿಜ್ಞಾಸ ಶಬ್ದ ಮುಖ್ಯಾರ್ಥನೇ ವಿಜಿಜ್ಞಾಸ ಅಂತ ಅರ್ಥ. ಸೂತ್ರದಲ್ಲಿ ಯಾವಾಗಲೂ ಏನಿರಬೇಕು, ಅಕ್ಷರ ಕಡಿಮೆ ಇರಬೇಕು, ಆದ್ದರಿಂದ ಅದನ್ನು ಅಲ್ಪ ಮಾಡಿದರು. ಭಾಷ್ಯದಲ್ಲಿ ಯಾತಕ್ಕೆ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ವಿವರಣೆ ಕೊಡಬೇಕು, ಆದ್ದರಿಂದ ಸಮಸ್ಯೆ ಇಲ್ಲ. ಅದು ಉತ್ತರ ಎಲ್ಲ ಗೊತ್ತಿರಬೇಕು, ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಪ್ಪಾಗಿಬಿಡುತ್ತೆ. ಉದಾಹರಣೆಗೆ ಇವತ್ತು ಡೇಟ್ ಇದೆ ಎಷ್ಟು, ಇವತ್ತು 30 3 18 ಅಂತ ಬರೆಯುವುದು 2018 ಬರಿಬೋದು, ಗೊತ್ತಾಯ್ತಾ. 18 ಅಂತ ಬರೆದ್ರೆ ಏನಾಗ್ಬೋದು, 19 18 ಆಗ್ಬೋದು. ಏ ಅಂದರೆ 100 ವರ್ಷ ಬೇಕು ಕೊಡ್ತಿದ್ದೀವಿ ಅಲ್ಲ, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಚೆಕ್ 100 ವರ್ಷ ಆಗಿದೆ ಬರ್ಕೊಂಡು ಆಗಲಿ ಈಗ ತಂದ್ಕೊಡ್ತೀವಿ ಅಂತ ಕೇಳಿದರೆ 2018 ಕೊಟ್ಟು ಏನಾಯಿತು, ಮಾತಾಡೋಂಗಿಲ್ಲ ತಿಳಿದು, ಆ ಕ್ಲಾರಿಟಿ ಬರುತ್ತೆ, ಅರ್ಥ ಆಯ್ತಾ. ಇನ್ನೊಬ್ಬರು ಏನು ಮಾಡಿದೆ, 18 ಅಷ್ಟೇ ಬರ್ದೆ, ಯಾತಕ್ಕೆ ಜಾಗ ಇಲ್ಲ ಬರೋದ, ಆ ದೋಷ ಇಲ್ಲ ಅಂದ್ರೆ ಬಿಡೋದಕ್ಕೂ ಒಂದು ಕಾರಣ ಇದೆ, ಬರಲಿಕ್ಕೂ ಒಂದು ಕಾರಣ ಇರೋದು. ಆ ಕಾರಣ ಗೊತ್ತಿಲ್ಲದೆ ಮೆಕ್ಯಾನಿಕಲ್ಲಿ ಬರೋದು ಏನರ್ಥ, ತಿಳುವಳಿಕೆ ಇಲ್ಲ ಅಂತ ಹಾಗಾಗಬಾರದು. ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಅದಾದ ಮೇಲೆ ಈಗೆಲ್ಲ ಯಾತಕ್ಕೆ ಪ್ರತಿಯೊಂದು ಸೂತ್ರ ಹೇಗೆ ನೋಡಬೇಕು ಹೇಳ್ತಾರೆ. ಈ ರೀತಿ ಎಲ್ಲ ಸೂತ್ರಗಳು ಅಬ್ಸರ್ವ್ ಮಾಡಬೇಕು. ವಿಷಯವಾಕ್ಯ ಹಾಕೋದಕ್ಕೆ ಹೇಗೆ ಲಿಂಕ್ ಇದೆ, ಆ ಲಿಂಕ್ ಇರೋದನ್ನು ಡೀಟೇಲ್ ತೋರಿಸಿರೋದ್ರಿಂದ ಪ್ರತಿಸರಿ ತೋರಿಸೋರು ಭಾರಿ ದೊಡ್ಡದಾಗುತ್ತೆ. ಅದಕ್ಕೊಂದ್ಸರಿ ತೋರಿಸಿದ ಮೇಲೆ ಉಳಿದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಆ ರೀತಿ ಓದೋದು ಕಲಿಬೇಕು. ಈ ಕ್ಲರ್ಕಿ ಹೇಳ್ಕೊಡ್ತಾರೆ ನೋಡಪ್ಪ ಈ ರೀತಿ ಚೆಕ್ ಇರಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಚೆಕ್ ತೋರ್ಸಕ್ಕೆ ಹೋದ್ರೆ ಅವರಿಗೆ ನಿನಗೆ ನಾನೇ ಮಾಡ್ತೀನಿ ಯಾಕೆ ಮಾಡ್ಬೇಕು ಕೆಲಸ ಹೋಗೋದಕ್ಕೆ ಕಳಿಸ್ತಾರೆ. ಈ ಕೆಲಸ ಮಾಡೋ ಉದ್ದೇಶ ಏನೋ ನಿನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ನಿನಗೆ ನಾನೇ ಹೇಳ್ಕೊಡೋದಾದರೆ ನಿನ್ನ ಕೆಲಸ ಇದೆ ಹೋಗಿ ಆ ಕಡೆ ಅಂತ ಹೇಳ್ತಾರೆ. ನೀನು ಯಾತಕ್ಕೆ ಹೇಳ್ತಾರೆ ಅಂದರೆ ತಿಳಿಸೋದಕ್ಕೋಸ್ಕರ, ತಿಳಿದ ಮೇಲೆ ಏನು ಮಾಡಬೇಕವನ ಅದನ್ನು ಉಪಯೋಗ ಮಾಡ್ಕೋಬೇಕು. ವಿಜಿಜ್ಞಾಸ್ಯೋ ವಿಷ್ಣು ರೀತಿ ಮುಕ್ತಿಯ ಇತ್ಯನುಕ್ತಿಯ ಏವ ಮುಕ್ತಿ ಅದೇ ಗುಣ ಇತ್ಯಾದವ್ಯವ ಇತಿ ಧರ್ಮಿಣಿ ಧರ್ಮ ಧರ್ಮಾಸ್ತಿಂತ್ಯಾ ಇತಿವ ವೃದ್ಧಿರಾಧೈ ಚಿತ್ಯತ್ರ ಇವ ಮಂಗಲಾರ್ಥಂ ವಾ. ಆಗ ಮತ್ತೊಂದು ಪದ ಬಂತು, ವಿಜೀವ ಭಿನ್ನ ವಿಜಿಜ್ಞಾಸ್ಯ ವಿಷ್ಣು ಇತ್ಯನುಕ್ತಿಯ ವಿಷ್ಣುವೇವ ವಿಜಿಜ್ಞಾಸ್ಯ ಅಂತಂದು ಹೇಳೋ ಇಷ್ಟೇನು ಹೇಳೋದು ಇಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ವಿಜಿಜ್ಞಾಸ್ಯೋ ವಿಷ್ಣು ಅಂತೇಳಿ ಅದನ್ನು ಬಿಟ್ಟುಬಿಟ್ಟು ಇತ್ಯನುಕ್ತಿಯ ಏವ ಮುಕ್ತಿ ಅದೇ ಗುಣ ಇತ್ಯಾದೌ ಇವ ಸತಿ ಧರ್ಮಿಣಿ ಧರ್ಮಾಸ್ತಿಂತ್ಯ ಇತಿವ ವೃದ್ಧಿರಾಧೈ ಚಿತ್ಯತ್ರೇವ ಮಂಗಲಾರ್ಥಂ ವಾ. ಇದು ಹೇಳೋದಕ್ಕೆ ಇನ್ನೂ ಅನೇಕ ಕಾರಣ ಇದೆ. ಇಲ್ಲಿ ಧರ್ಮನೇ ಧರ್ಮಾಶ್ಚಿಂತ್ಯಾಹ ಇತಿವ, ಒಂದು ವಸ್ತುವನ್ನು ಅವ್ರು ಯಾರು ಗೊತ್ತಾ ಅಂತ ಕೇಳಿದರು. ಇವ್ರು ಗೊತ್ತು ಎದುರು ನಿಂತಿದ್ದಾರಲ್ಲ ದೇವ್ ನಿಂತ ಗೊತ್ತು ಇವರು ಅಂತ ಹೇಳಿಬಿಟ್ಟ. ಅಲ್ಲ ಇವ್ರು ಯಾರು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಇವನು ತಕ್ಷಣ ಏನೋ ಉತ್ತರ ಕೊಟ್ಟ, ಇವನು ಗೊತ್ತಿಲ್ಲ ಅಂತ ಹೇಳಿದ. ಎದುರು ನಿಂತಿದ್ದ ಅಲ್ಲಿ ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಅಲ್ಲ, ಅವ್ರ ವಿಶೇಷ ಧರ್ಮಗಳು. ಧರ್ಮಿ ಅಂದರೆ ವ್ಯಕ್ತಿ, ಧರ್ಮಗಳು ಏನು, ಅವನು ಯಾರ ಮಗ, ಏನು ಕೆಲಸ ಮಾಡ್ತಾನೆ, ಅಚೀವ್ ಮಾಡಿದ್ದಾನೆ, ಎಲ್ಲವೂ ಧರ್ಮಗಳು. ವಿಷ್ಣು ಜಿಜ್ಞಾಸೆ, ವಿಷ್ಣು ಮುಗಿತಲ್ಲ, ವಿಷ್ಣು ಜಿಜ್ಞಾಸೆ ಮುಗಿದೋಯ್ತಲ್ಲ ಅಂತ ಕೇಳಿದರೆ ವಿಷ್ಣು ಯಾರೋ ಸೃಷ್ಟಿಯಾದಿಕರ್ತ ಅದೆಲ್ಲ ಬರಬೇಕು. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ತಿಳ್ಕೋಬೇಕು. ಅದೆಲ್ಲ ಅರ್ಥ ಬರೋಕ್ಕೋಸ್ಕರ ಏನು ಮಾಡಿದ್ದಾರೆ ಅದನ್ನು ವಿಜಿಜ್ಞಾಸ್ಯ ಅಂತ ಇನ್ನು ವಿಶೇಷ ಅಂಶವನ್ನು ಹೇಳ್ತಾ ಇದ್ದಾರೆ. ಇತಿವಾ ಇನ್ನೊಂದು ಮಾತಿದೆ, ಮಂಗಲಾರ್ಥಂ ವಾ, ಮಂಗಲಾರ್ಥನೂ ಆಗಬೇಕು. ವಿಷ್ಣುದೇವ ವಿಜಿಜ್ಞಾಸ್ಯ ಇತ್ಯಾದಿ ಹೇಳಬೇಕಾದ್ರೆ ಅಥಾತು ಹೇಳಬೇಕಾದ್ರೆ ಮಂಗಲಾರ್ಥನೂ ಆಗಬೇಕು ಎಲ್ಲ ಕಾರಣದಿಂದ ಕೂಡ. ಏನಂತ ಹೇಳಿದ್ದಾರಲ್ಲಿ ವಿಷ್ಣುರೇವ ವಿಜಿಜ್ಞಾಸ್ಯ ಸೂತ್ರಕ್ಕೋದಕ್ಕೂ ಪೂರ್ತಿಯಾಗಿ ಹೇಳ್ತಾ, ಒಂದು ಪರ್ಪಸ್ ಅಲ್ಲ ಅನೇಕ ಪರ್ಪಸ್ ಇದೆ ಹೇಳಬೇಕಾದ್ರೆ ಅಂತ ಅರ್ಥ. ಧರ್ಮ ನಿರ್ಗುಣ ಬ್ರಹ್ಮನಾಗಿದ್ದರೆ ವಿಜಿಜ್ಞಾಸ ಪ್ರಶ್ನೆ ಬರೋದಿಲ್ಲ, ಯಾತಕ್ಕೆ ವಿಶೇಷಗಳು ಏನೂ ಇಲ್ಲ ಅದರಿಂದಾಗಿನೇ ಜಿಜ್ಞಾಸ್ಯ ಅಷ್ಟೇ. ಇನ್ನೂ ತಗೊಂಡ್ರೆ ಜಿಜ್ಞಾಸ್ಯನೂ ಆಗೋದಿಲ್ಲ, ಯಾತಕ್ಕೆ ಏನಿದೆ ಜಿಜ್ಞಾಸೆ ಇರ್ಬೇಕಾದ್ರೆ ಬಂದು ಯಾವ ವಿಶೇಷ ವಸ್ತು ಇಲ್ಲದೆ ಹೋದರೆ ಅದೇ ಜಿಜ್ಞಾಸ್ಯತ್ವನೇ ಬರೋದಿಲ್ಲ. ಭಾರಿ ವಿಶೇಷದವ್ರು ವಿಜಿಜ್ಞಾಸ್ಯತ್ವ ಬರೋದಿಲ್ಲ. ಇವತ್ತು ಜೀವನ ಜಿಜ್ಞಾಸೆ, ಜೀವನವೇ ಕೆಲವು ಗುಣಗಳಿದೆ, ಸೊ ಜೀವ ಜಿಜ್ಞಾಸ್ಯ. ಆದರೆ ವಿಷ್ಣುವಿ ಮಹಾಗುಣಗಳಿವೆ ಆದ್ದರಿಂದ ವಿಜಿಜ್ಞಾಸ್ಯ. ಏನು ಗುಣ ಇಲ್ಲದೆ ಹೋದರೆ ಏನಾಗೋದಿಲ್ಲ ಅದು ಜಿಜ್ಞಾಸ್ಯ. ದಾರಿಯಲ್ಲಿ ಹೋಗಿ ಎಲ್ಲ ನೋಡೋಕೆ ಹೋಗೋದಿಲ್ಲ, ವಿಶೇಷ ಕಂಡ ಮಾತ್ರ ಕಣ್ಣಿಟ್ಟು ನೋಡ್ತಾನೆ. ಮನೆಗಳು ಹೊಸ್ದಾಗ ಕಾಣಿಸ್ತು ನೋಡಿದ, ತುಂಬ ಮನೆ ಕಂಡ ಬಿಟ್ಬಿಟ್ಟ, ದೊಡ್ಡ ಮನೆ ಮಾತ್ರ ನೋಡ್ತಾನೆ. ಒಂದು ಇದಿರಬೇಕು, ಅದಕ್ಕೆ ಧರ್ಮಗಳನ್ನು ಚಿಂತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಆ ಎರಡು ಸೂತ್ರಗಳಿಗೆ ಅನುಗುಣವಾಗಿ ಅಲ್ಲಿ ಆ ಪದನ ಉಪಯೋಗಿಸಿದ್ದಾರೆ. ವಿ ಮಂಗಳಾರ್ಥ ಅಥ ಮಂಗಳಾರ್ಥ ಎರಡೂ ಬರಬೇಕು. ಹೌದು ಹೌದು ಹೌದು, ಅದೇ ಅರ್ಥನ ಕ್ಲಾರಿಫೈ ಮಾಡಿದ್ದಾರೆ. ಹೌದು ದೇವರೇಶ್ವರ ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಾಹ. ವಿ ಎಂಬ ದೇವರೇಶ್ವರ ಆ ಕಾಯ ಪ್ರವಿ ಸಂಭೂಮ ಸಖಃ ವಿಷ್ಣು ಕೂಡ ಒಂದೊಂದೇ ಅಕ್ಷರ ಏನು ಹೇಳ್ತಾ ಇವೆ ವಿಷ್ಣುವನ್ನ. ಆದ್ಯಾಧ್ಯಾಯದ್ವಯೇ ವಿಷ್ಣುವಾಖ್ಯ ವಿಷಯಸ್ಯ ಉತ್ತರದ್ವಯೇ ವಿಜಿಜ್ಞಾಸ್ಯಾಯಃ ತತ್ರಾಪಿ ತೃತೀಯಾದ್ಯುಪಾದ್ಯಾಂ ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ ಇತಿ ವಕ್ಷ್ಯಮಾಣ ಚಿಂತಾಕ್ರಮ ಸೂಚನಾಯ ವಾ ಇತಿ ಧ್ಯೇಯಂ. ಇನ್ನೊಂದು ವಿಶೇಷ ಇದೆ, ಅಧ್ಯಾಯದ್ವಯೇ ಮೊದಲ ಎರಡು ಅಧ್ಯಾಯಗಳಲ್ಲಿ ವಿಷ್ಣುವಾಖ್ಯ ವಿಷಯಸ್ಯ ಸಮನ್ವಯ ವಿರೋಧ ಮಾಡಿಬಿಟ್ಟು ವಿಷ್ಣು ಎಂಬ ವಿಷಯವನ್ನು ತಿಳಿಸಿದರು. ಆಮೇಲೆ ಉತ್ತರದ್ವಯೇ ಎರಡು ಅಧ್ಯಾಯ ನೋಡಿ ಎಷ್ಟು ಹುಡ್ಕೊಂಡ್ವಿ, ಮತ್ತೆ ಆದ್ಯಾಧ್ಯಾಯದ್ವಯ ಅಂದರೆ ಒನ್ ಅಂಡ್ ಟು, ಉತ್ತರಾಧ್ಯಾಯದ್ವಯ ಅಂದರೆ ಮೂರು ನಾಲ್ಕು. ಮೂರು ನಾಲ್ಕು ವಿಜಿಜ್ಞಾಸಾಯ, ಅಲ್ಲೂ ಕೂಡ ಸಾಧನಾ ಫಲ ಹೇಳಿದ್ರಿಂದ ಜಿಜ್ಞಾಸ ವಿಷ್ಣು ಯಾರು ಅಂಥೇಳಿ ಎರಡು ಅಧ್ಯಾಯ ಹೇಳಿದರು, ಜಿಜ್ಞಾಸೆ ಆಗಿ ಮಾಡಬೇಕು ಅಂಥೇಳಿ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಫಲನ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾರೆ. ತತ್ರಾಪಿ ತೃತೀಯಾದ್ಯ ದ್ವಿಪಾದ್ಯಾಮ್ ತೃತೀಯ ಆದ್ಯ ದ್ವಿಪಾದ ತೃತೀಯ ಅಧ್ಯಾಯದಲ್ಲಿ ಮರಡೆದ ಪಾದ ಎರಡು ಪಾದಗಳು, ತೃತೀಯ ಅಧ್ಯಾಯದಲ್ಲಿ ಮೊದಲ ಎರಡು ಪಾದಗಳಲ್ಲಿ ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ, ಅಲ್ಲಿ ವೈರಾಗ್ಯ ಭಕ್ತಿ ಮೊದಲು ವೈರಾಗ್ಯ ಆಮೇಲೆ ಭಕ್ತಿ ಹೇಳಿದ್ದರಿಂದ ವಿನಿತಾ ಇತಿ ವಕ್ಷ್ಯಮಾಣ ಚಿಂತಾಕ್ರಮ ಸೂಚನಾಯ ವಾ ಇತಿ ಧ್ಯೇಯಂ. ಇಷ್ಟೆಲ್ಲ ಮನಸ್ಸಲ್ಲಿಟ್ಟುಕೊಂಡು ವಿಜಿಜ್ಞಾಸ ಇಷ್ಟು ಪದ ಉಪಯೋಗಿಸಿದ್ದಾರೆ ಆಚಾರ್ಯರು. ಆದರೆ ಒಂದು ಪದ ವಿ ಅಂತ ಉಪಯೋಗಿಸಿದ್ದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಅಂತ ಹೇಳ್ತಾರೆ. ಸೋತ್ರೇ ಸೂತ್ರಿ ಆ ನಾಲ್ಕು ಅಧ್ಯಾಯದ ಅಭಿಪ್ರಾಯನೂ ಬರಬೇಕಾದ್ರೆ ವಿಜಿಜ್ಞಾಸ ಅಂತ ಹೇಳಿದ್ರಿಂದ ಎಲ್ಲ ಬಂದಂತೆ ಆಯಿತು. ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ ಇತಿ ವಕ್ಷಮಾಣ ಚಿಂತಾ. ಬರೀ ಜಿಜ್ಞಾಸ್ಯ ಅಂದರೆ ಮೊದಲೇ ಎರಡು ಅಧ್ಯಾಯ, ವಿ ಅಂತ ಹೇಳಿದ್ರಿಂದ ಕೊನೆ ಎರಡು ಅಧ್ಯಾಯ, ಅಷ್ಟು ಸೇರಿ ಒಟ್ಟು ಎಷ್ಟು ಬಂತೀಗ ನಾಲ್ಕು ಅಧ್ಯಾಯದ ಅರ್ಥರು ಬಂತು. ಅದಕ್ಕೆ ವಿಜಿಜ್ಞಾಸ್ಯ ಅಂತ ಹೇಳಿದ್ದಾರೆ. ಇತಿ ಧ್ಯೇಯಂ. ಸೂತ್ರೇತು ಸ್ಮಾರ್ತೇನ ಶಬ್ದತೋ ಅರ್ಥತಶ್ಚ ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ ಅಥಾಶಬ್ದಯೋರೇವು ಪೂರ್ವಂ ನಿರ್ದೇಶ ಇತಿ ಭಾವ. ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಒಟ್ಟಿಗೆ ಇದರಲ್ಲೇ ವಿಜಿಜ್ಞಾ. ಸೂತ್ರದಲ್ಲಿ ಯಾತಕ್ಕೆ ಬೇರೆ ಮಾಡಿದರು ಅಂದರೆ, ಸೂತ್ರದಲ್ಲಿ ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂದರೆ ಹೇಳಲಿಲ್ಲ. ಅವ್ರೇನು ಮಾಡಬೇಕಾಗಿತ್ತು, ವಿಷ್ಣುರೇ ಬ್ರಹ್ಮ ಜಿಜ್ಞಾಸ ವಿಜಿ ಬ್ರಹ್ಮ ವಿಜಿಜ್ಞಾಸ ಅಂದರೆ ಮುಗಿದೋಗ್ತಿತ್ತು. ಯಾಕನ್ನಲಿಲ್ಲ ಅಂದರೆ ಸ್ಮಾರ್ತೇನ ಶಬ್ದತು ಸೂತ್ರೇದು ಸ್ಮಾರ್ತೇನ ಅಂದ್ರೇನು ಸ್ಮೃತ್ಯುಕ್ತ ರೀತಿಯಲ್ಲಿ ಅಥಾಥ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೈವ ಕಿಮಾತ್ರ ನಿಯಾಮಕಂ ಪ್ರಶ್ನೆ ಇದೆ. ಯಾತಕ್ಕೆ ಅಥಶಬ್ದನೇ ಶುರುವಾಗುತ್ತೆ ಅಂತ ಪ್ರಶ್ನೆ ಇದೆ. ಆ ಸ್ಮೃತಿ ಇದೆ. ಸೂತ್ರಗಳು ಹೇಗೆ ಶುರುವಾಗಬೇಕು ಯಾವಾಗಲೂ ಫಾರ್ಮ್ಯಾಟ್ ಇದೆ. ಸೂತ್ರ ಬರೀಬೇಕಾದ್ರೆ ಏನಂತಿದೆ, ಅಥಾತಃ ಶಬ್ದ ಉಪಯೋಗಿಸ್ಬೇಕು ಅಂತಿದೆ. ಅದೆಲ್ಲ ತಿಳಿಯೋದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಸೂತ್ರೇತು ಸ್ಮಾರ್ತೇನ ಶಬ್ದತು ಅರ್ಥತಶ್ಚ ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ ಅಥಶಬ್ದಯೋ ಪೂರ್ವ ನಿರ್ದೇಶ ಇತಿ ಭಾವ. ಶಬ್ದತಃ ಪದ ಇಟ್ಕೊಂಡು ಅರ್ಥತಃ ಆಧಿಕ್ಯೇನ ಶಬ್ದತಃ ಪದ ಹಾಕಿದ್ರು. ಶಬ್ದತಃ ಪದ ಹಾಕ್ತೇನೆ ಉಪಸರ್ಗದಿಂದ ಸೇರಿಸಿಬಿಟ್ರು, ಅಷ್ಟೇ ವ್ಯತ್ಯಾಸ. ಆಚಾರ್ಯರು ಆ ಸೂತ್ರವನ್ನು ಪೂರ್ತಿ ಬರಹ ಮಾಡಿದ್ದಾರೆ ಅಂತ ಅರ್ಥ. ವಿಜಿಜ್ಞಾಸ ಅನ್ನೋ ಪದ ಹೇಳೋದ್ರಿಂದ ಸೂತ್ರದ ಸ್ವರೂಪನೇ ತೆಗೆದಿಟ್ರು ಆಚಾರ್ಯರು. ವಿ ಅಂತ ಹಾಕಿದ್ರೆ ಇಷ್ಟೆಲ್ಲ ಅರ್ಥ ಬಂತು ತಿಳಿತಾ ಇಲ್ಲ. ಇದು ಸಂಗ್ರಹ ಮಾಡಬೇಕಾದ್ರೆ ಅದೆಲ್ಲ ವೈಶಿಷ್ಟ್ಯ ಗೊತ್ತಿರಬೇಕು. ಇತಿಭಾವ. ಇದರಿಂದ ನಮಗೇನಾಯಿತು, ಒಂದು ಪದಕ್ಕೆ ಆಚಾರ ಬರಿಬೇಕಾದ್ರೆ ಎಷ್ಟೆಲ್ಲ ಮನಸ್ಸಲ್ಲಿ ಗೊತ್ತಾಗಿಬಿಟ್ರೆ ಆಗ ಎಷ್ಟು ಪರ್ಫೆಕ್ಷನ್ ಇದೆ ಗೊತ್ತಾಗುತ್ತೆ. ಪೂರ್ಣ ಪ್ರಜ್ಞರು ಅಂದಮೇಲೆ ಹೇಗೆ ಬರಿಬೇಕು, ಅವರು ಪರಿಪೂರ್ಣ ರೀತಿಯಲ್ಲೇ ಬರಿಬೇಕು. ಅದನ್ನು ಪ್ರೂವ್ ಮಾಡೋದ್ರಲ್ಲಿ ಉದ್ದೇಶ ಏನು, ವ್ಯಾಕರಣ ಎರಡು ಅದೇ ಗುಣ ಎಂಬುದೊಂದು, ಶುದ್ಧಿರಾದೈಚ್ ಎಂಬುದು ವ್ಯಾಕರಣ ಸೂತ್ರಗಳು. ಎರಡು ಸೂತ್ರಗಳ ಪ್ರಕಾರ ವೃದ್ಧಿ ಎಲ್ಲಿ ಬರುತ್ತೋ ಅಲ್ಲಿ ಅರ್ಥ ಇದೆ. ಗುಣ ಎಲ್ಲಿ ಬರುತ್ತೋ, ಗುಣ ಅಂದರೆ ಏನಿದೆ, ಗುಣ ಅಂದರೆ ಆ ಮುಂದೆ ಈ ಬಂದರೆ ಏ ಆಗೋದು, ಹೂ ಬಂದರೆ ಓ ಆಗೋದು, ರೂ ಇತ್ಯಾದಿಗಳು ಬಂದರೆ ಅರ್ರ ಆಗೋದು. ಇದಕ್ಕೇನಂತ ಕರೆ ಗುಣ. ಆ ರೀತಿ ಬರೋದಕ್ಕೆ ಕಾರಣ ಇದೆ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ತಿಳಿಸಿದೆ. ಮುಂದೆ ನಿರ್ದೇಶ ಇತಿ ಭಾವ. ಅತ್ರ ಪ್ರಾಧಾನ್ಯೇನ ವಿಷ್ಣುರೇವ ವಿಜಿಜ್ಞಾಸಿತವ್ಯ ಜಿಜ್ಞಾಸಿತವ್ಯ ಇತ್ಯರ್ಥಸ್ಯ ಅಭಿಮತತ್ವಾತ್ ನ ಅಂಗಾಬದ್ಧಾಸ್ತು ನ ಶಾಖಾಸು ಪ್ರತಿವೇದಿತ್ಯನೇನ ವಿರೋಧ ಶಂಕ್ಯ ಪರಿವಾರತೆಯ ಗ್ರಾಹ್ಯ ಅಭಿಹೇಯ ಪ್ರಧಾನತಃ ಇತ್ಯನುಭಾಷ್ಯೋಕ್ತೇ ಸರ್ವರ್ಣಾಶ್ರಮೈರ್ ವಿಷ್ಣು ಏಕೇ ವೇಜ್ಯತೆ ಸದಾ ಸರ್ವಬ್ರಹ್ಮಾದಯಸ್ತಸ್ಯ ಪರಿವಾರತೆಯೈವತು ಇತ್ಯತ್ರ ಉಕ್ತೇಶ್ಚ. ಹಾಗೆ ಇನ್ನೊಂದು ಪ್ರಶ್ನೆ ಹಾಕ್ಕೊಂಡ್ರು ಇಲ್ಲಿ, ಅದೇನು ಸರಿನೇ, ತತ್ರ ಪ್ರಾಧಾನ್ಯೇನ ವಿಷ್ಣುರೇವ ಜಿಜ್ಞಾಸಿತವ್ಯ ಇತ್ಯರ್ಥಸ್ಯ ಅಭಿಮತತ್ವಾತ್ ವಿ ಜಿಜ್ಞಾಸ್ಯ. ವಿಷ್ಣುವೇ ಪ್ರಧಾನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರೆ, ಆದರೆ ಮುಂದೆ ಹೇಳಬೇಕಾದ್ರೆ ಅಂಗಾವಬದ್ಧರು ಪರಮಾತ್ಮರ ಅಂಗಗಳಲ್ಲಿ ಆಶ್ರಯವನ್ನು ಪಡೆದಿರತಕ್ಕಂಥ ದೇವತೆಗಳು ಇವರು ಅಂಥೇಳಿ ಅವ್ರ ಬಗ್ಗೆನೂ ವಿವರಣೆ ಹೇಳ್ತಾರೆ. ಪ್ರಧಾನ ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ ಅಂಟೆ ಹೋಗಬಾರ್ದಾಗಿತ್ತು, ಎಲ್ಲೂ ಕೂಡ ಬೇರೆಯವ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಯಾಕೆ ಮಾಡಿದ್ದಾರೆ ಹಾಗಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಾಧಾನ್ಯ ಏನ ಅಂತ ಹೇಳಿದ್ದು, ಪ್ರಾಧಾನ್ಯನೇ ವಿಷ್ಣುವನ್ನು ತಿಳ್ಕೋಬೇಕು, ಉಳಿದವರನ್ನು ತಿಳ್ಕೋಬೇಕು. ಏನಂತ ಪರಿವಾರ ಅಂತ ತಿಳ್ಕೋಬೇಕು, ಅವ್ರದ್ದು ಪ್ರಧಾನವಾಗಿ ತಿಳ್ಕೋಬಾರ್ದು. ಅರ್ಥ ಆಯ್ತಾ ಈಗ? ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅದು ಸೂತ್ರ, ಆ ಸೂತ್ರನೇ ಕೋಟ್ ಮಾಡಿರೋದು ಈಗ. ನ ಅಂಗಾಭದ್ದಾತುರ ಶಾಖಾಸು ಪ್ರತಿವೇದಂ ಇತ್ಯನೇನ ವಿರೋಧ ಸಂಖ್ಯ. ಈಗ ನೀವು ಬ್ರಹ್ಮಸೂತ್ರಕ್ಕೆ ಈ ಅರ್ಥ ನೀವು ಹೇಳಿದಿರಿ, ಆದರೆ ಸೂತ್ರದಲ್ಲೇ ಮುಂದೆ ಅಂಗಾವಭದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ಜಿಜ್ಞಾಸೆ ಬಂದಿದ್ದರಿಂದ ವಿಷ್ಣುವ್ರ ಬಗ್ಗೆ ಮಾತ್ರ ಜಿಜ್ಞಾಸೆ ಬರಲಿಲ್ವಲ್ಲ, ಬೇರೆಯವ್ರ ಬಗ್ಗೆ ಬಂತಲ್ಲ. ಗೊತ್ತಾಯ್ತಾ? ಪರಿವಾರ ಅಂತ ಖ್ಯಾತಕ್ಕೆ ಅಂದರೆ ಪರಿವಾರತೆಯ, ಅದಕ್ಕೋಸ್ಕರ ಸರಿ. ಆ ಪ್ರಾಧಾನ್ಯರ ಬಂದಿದ್ದರೆ ತಪ್ಪಾಗ್ತಿತ್ತು. ಅದು ವಿಜಿಜ್ಞಾಸ ವಿಷ್ಣುರೇವ, ಉಳಿದವರೆಲ್ಲ ಜಿಜ್ಞಾಸ್ಯರು, ತಪ್ಪಲ್ಲ. ಉಳಿದವರು ಜಿಜ್ಞಾಸ್ಯರು. ಈ ಪದದ ಸ್ವಾರಸ್ಯ ಏನು ಬಂತು ಅಂದರೆ ಆ ಸೂತ್ರದ ಅರ್ಥನೂ ಬಂತು. ಗೊತ್ತಾಯ್ತಾ? ವಿಷ್ಣು ಒಂದೇ ಜಿಜ್ಞಾಸ್ಯನಾಗಿದ್ದರೆ ಉಳಿದವರೆಲ್ಲ ಜಿಜ್ಞಾಸ್ಯರು ಆಗ್ತಾನೆ ಇರಲಿಲ್ಲ. ಆದರೆ ವಿಷ್ಣು ಪ್ರಧಾನೇನ ಪ್ರಾಧಾನ್ಯನ ಜಿಜ್ಞಾಸ್ಯ ಅಂದಮೇಲೆ ಉಳಿದವರು ಅಪ್ರಾಧಾನ್ಯನ ಜಿಜ್ಞಾಸ್ಯರು. ಮುಖ್ಯವಾಗಿ ಇದನ್ನು ನೋಡಿದ್ರೆ ಅಮುಖ್ಯ ಪದಾರ್ಥ ಇದೆ ಅಂತ ಅರ್ಥ. ಅಮುಖ್ಯ ಪದಾರ್ಥ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿದ್ದಿಲ್ಲ? ಇದು ಅದ್ವೈತಗಳಿಗೆ ಪ್ರಶ್ನೆ ಬಂತೀಗ. ಅದ್ವೈತಗಳಿಗೆ ಆ ಸೂತ್ರ ಇರಬಾರ್ದಾಗಿತ್ತು. ಅದಕ್ಕೆ ಇರದೇ ಒಂದಾದ್ಮೇಲೆ ಅದೇ ಹಾಕ್ಬೇಕು, ಇರದೇ ಒಂದಾದ್ಮೇಲೆ ಹೇಳದೆ ಹಾಕ ಹೋಗ್ಬಾರ್ದಾಗೆ, ಅರ್ಥ ಆಯ್ತಾ? ಅದು ಅವ್ರಿಗೆ ಎಲ್ಲ ಇವ್ರು ಏನು ಹೇಳ್ತಾರೋ ಅದಿಷ್ಟು ಅವ್ರಿಗೆ ಇಟ್ಬಿಡಕ್ಕೆ ಶುರುವಾಗುತ್ತೆ. ತಿಳಿದ ಅಲ್ಲ, ತಿಳಿದಂಗಾಯ್ತು, ತಿಳಿದೇ ಅಂತ ಒಪ್ಪಬೇಕು ಫಸ್ಟು. ತಿಳಿಯೋದು ಮುಂದೆ ಇರಲಂತ ಇದ್ಬೇಕಲ್ಲ. ಯಾಕೆ ರಾಜ ಬಂದ ಮನೆಗೆ ಏನು ಬಂದರು, ಸಾಂಬಳು ಬಂದಿದ್ರು ಅಂತ ಹೇಳ್ಬಿಟ್ಟು, ಒಬ್ಬರೇ ಬಂದಿದ್ರೆ ಅಂತ ಯಾರು ಕೇಳೋದಿಲ್ಲ. ಯಾಕೆ? ಅವ್ರ ಜೊತೆಗೆ ಏನಿರುತ್ತೆ? ಪರಿವಾರ ಇರುತ್ತೆ, ದೇವರಿರುತ್ತೆ, ಎಲ್ಲ ಅಂಡರ್ಸ್ಟೂಡಲ್ಲಿ. ಹೇಳ್ಬೇಕಾದ್ರೆ ಏನಂತ ಹೇಳ್ತಾನೆ? ಸಾವಳು ಬಂದಿದ್ರೆ ಅಷ್ಟೇ. ಅವ್ರು ಒಬ್ಬರೇ ಬಂದಿದ್ರೆ ಅಂತ ಯಾರು ಕೇಳೋದೇ ಇಲ್ಲ, ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಮತ್ತೆ ಎಲ್ಲ ಸಾವಳು ಬಂದಿದ್ರು, ಪರಿವಾರ ಬಂದಿದ್ರು, ಎಲ್ಲರೂ ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅಂಡರ್ಸ್ಟೂಡ್ ಗೊತ್ತಾಯ್ತಾ? ಆದ್ದರಿಂದ ಅದು ಪ್ರಧಾನ ಅಂತ ಹೇಳಿದ್ರು. ಪ್ರಧಾನವನ್ನೇ ಹೇಳಬೇಕಾದ ನಿಯಮ ಆದ್ದರಿಂದ ಪ್ರಧಾನ ಹೇಳಿದ್ರು, ಅಪ್ರಧಾನಗಳು ಹೇಳದಂತೆ ಲೆಕ್ಕ. ಅವ್ರು ಒಬ್ಬರೇ ಬಂದಿದ್ರು ಅಂತ ವಿಶೇಷ ಪ್ರಸಂಗ ಹೇಳಕ್ಕೆ ಬರುತ್ತೆ. ಯಾತಕ್ಕೆ? ಏನೋ ಭಾರಿ ಸಮಸ್ಯೆ ಇತ್ತೋ ಏನೋ ವಿಚಾರ ಮಾಡೋದಕ್ಕಂದ್ರೆ ಒಬ್ಬರೇ ಬಂದಿದ್ರು. ಆಗ ಅರ್ಥ ಬೇರೆ. ಆಗ ಇನ್ಯಾರು ಕರ್ಕೊಂಬಂದಿದ್ರು? ಗೋವು ಏಕಾಂತದಲ್ಲಿ ಬಂದಿದ್ರು ಅಂತ ಅರ್ಥ. ಯಾವುದೋ ಸಮಸ್ಯೆ ಬಂದಾಗ ಇಬ್ಬರು ಸಾವಳು ಒಬ್ಬರೊಬ್ರು ಮೀಟ್ ಮಾಡಿದ್ರು, ಒಬ್ಬರೇ ಒಬ್ಬರು, ಯಾರು ಇನ್ಯಾರು ಇಲ್ಲ ಜೊತೆಗೆ. ಅದು ಯಾವುದಕ್ಕದೋ ಭಿಕ್ಷೆ ಇಚ್ಛೆ ಬಂದಿದ್ದಲ್ಲ, ಯಾವುದೋ ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಮಾತಾಡಲಿಕ್ಕೆ. ಇದು ಹಾಗಲ್ಲ, ಒಟ್ಟು ಮೋಕ್ಷಕ್ಕೋಸ್ಕರ ಜಿಜ್ಞಾಸೆ ಮಾಡಬೇಕಾದ್ರೆ ವಿಷ್ಣುವನ್ನೇ ವಿಶೇಷವಾಗಿ ಜಿಜ್ಞಾಸೆ ಮಾಡಬೇಕು. ಇವತ್ತು ನಡೆದಿರೋದೇನಿವತ್ತು ವಿಷ್ಣುವನ್ನು ಜಿಜ್ಞಾಸೆ ಮಾಡೋದೇ ಇಲ್ಲ. ಮಾಡಿದ್ರು ಕೂಡ ಏನಂತ ಮಾಡ್ತಾರೆ? ಇದನ್ನು ಫಲಪ್ರಧಾನ ಮಾಡಿಕೊಂಡು ವಿಷ್ಣು ಅಪ್ರಧಾನ ಮಾಡ್ಕೊಂಡು ಕೇಳ್ತಾರೆ. ಏನು ಬೇಕು ನಿಮಗೆ? ಫಲ ಬೇಕು, ಅದಕ್ಕೆ ವಿಷ್ಣು ಬೇಕು. ಯಾರು ದೊಡ್ಡವರಾದ್ರೆ ಈಗ ಫಲ ದೊಡ್ಡದಾಯ್ತು, ವಿಷ್ಣು ಬೇಕು ಅದಕ್ಕೆ ಫಲ ಕೇಳ್ತೇವೆ ಅಂದರೆ ಬೇರೆ ಆಯ್ತಾ ಗೊತ್ತಾಯ್ತಾ? ವಿಷ್ಣುಗೋಸ್ಕರ ಫಲ ಆದರೆ ಸರಿ, ಫಲಕ್ಕೋಸ್ಕರ ವಿಷ್ಣು ಆಗಬಾರ್ದು, ಅದು ಅಪ್ರಧಾನವಾಗ್ತಿತ್ತಾಗ. ಸೊ ಈ ಸೂತ್ರಕ್ಕೆ ವಿರೋಧ. ಇವತ್ತೇನು ಸಂಕಲ್ಪ ಮಾಡಿಸ್ತಾರೆ, ಸಂಕಲ್ಪ ಯಾವುದಕ್ಕೆ ವಿರುದ್ಧ ಅದೋ ಈ ಸೂತ್ರಕ್ಕೆ ವಿರುದ್ಧ ಆಯಿತು. ಆ ರೀತಿ ಮಾಡಬಾರ್ದು. ಏನು ಅಂಗ ಅವಬದ್ಧರು, ಅವ ಅಂಗದಲ್ಲಿ ನೆಲೆಸಿರುವವರು ಅಂತ. ಬದ್ಧರು ಅಂದ್ರೆ ಏನಾಗುತ್ತೆ ಅಲ್ಲಿಗೆ? ಬದ್ಧರು ಮುಕ್ತರಲ್ಲ ಅಂತ ಆಗ್ಬಿಡುತ್ತೆ. ಅವಬದ್ಧರು ಅಂದ್ರೆ ಸೇರಿರೋರು ಅಂತ. ಶಶಿ ಸೂರ್ಯ ನೇತ್ರಂ, ಕಣ್ಣಲ್ಲಿ ಸೂರ್ಯ ಚಂದ್ರ ಆಶ್ರಯಿಸಿದ್ದಾರೆ. ಸೊ ನೇತ್ರಾವಬದ್ಧರು ಯಾರೀಗ? ಸೂರ್ಯಚಂದ್ರರು. ಆ ರೀತಿ ಪರಿವಾರತೆಯ ಗ್ರಾಹ್ಯ ಅಭಿಹೇಯ ಪ್ರಧಾನತ ಇತ್ಯನುಭಾಷ್ಯೋಕ್ತೇ ಸು ವಿಜಿಜ್ಞ ಜಿಜ್ಞಾಸಿತವ್ಯ ಇತ್ಯರ್ಥ ಅಸ್ತತ್ವಾತ್. ಅದಕ್ಕೆ ಆಚಾರ ಹೇಳಿದ್ದು ಜಿಜ್ಞಾಸ ಶಬ್ದಕ್ಕೆ ವಿಜಿಜ್ಞಾಸ ಅಂತ ಅರ್ಥ. ಆದ್ದರಿಂದ ಉಳಿದೆಲ್ಲ ದೇವತೆಗಳ ಬಗ್ಗೆ ತಿಳ್ಕೋಬೇಕು ಎಂಬ ಸೂತ್ರಾರ್ಥನದಲ್ಲಿ ಬಂತು. ಇಲ್ಲಿವರೆಗೆ ಬರ್ತಿರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ವಿ ಸೇರಿಸಿದ್ದಾರೆ, ಅದನ್ನು ಹೇಳಿದರು. ಇದು ಪರಿವಾರತೆಯ ಗ್ರಹಣ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ ದೇವತೆಗಳನ್ನು ಅಂದರೆ? ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನ ಇಲ್ಲಿ, ಯಾಕೆ ಅನುಭಾಷ್ಯ ಅಲ್ಲ, ಅದನ್ನೇ ಬರೀತಿರೋದು ಈಗ. ಈಗ ಅನುಭಾಷ್ಯ ಅಂದಮೇಲೆ ಏನಿದು? ಅನುವ್ಯಾಖ್ಯಾನ. ಇನ್ನು ನಿನ್ನೆ ಬಂದಿತ್ತಾಗಲೇ ಭಾಷ್ಯ ಅನುಭಾಷ್ಯೆ ವಿಧಾಯ ಅಂತೇಳಿ. ಪ್ರಧಾನತಃ ಅಪಿ ಹೇಯಾಹ ಪ್ರಧಾನತ ಪರಿವಾರತ ಅಪಿ ಹೇಯಾಹ, ಉಳಿದವರೆಲ್ಲ ಹೇಯರು, ಮುಖ್ಯ ತಿಳ್ಕೊಳ್ಳೋ ಕಾರಣ ಇಲ್ಲ. ಆದರೆ ಪರಿವಾರತೆಯ ಹೇಯಾಹ, ಆದರೆ ಪ್ರಧಾನತಃ ಹೇಯಾಹ ಪರಿವಾರತೆಯ ಗ್ರಾಹ್ಯ, ಅರ್ಥ ಆಯ್ತಾ? ಪ್ರಧಾನತ್ವೇನ ಅವರು ಗ್ರಾಹ್ಯರಲ್ಲ, ಪರಿವಾರತೆ ಏನವರು ಗ್ರಾಹ್ಯರೇ. ಇಬ್ಬರು ನಾಲ್ಕೈದು ಜನ ಬರ್ತಾರೆ, ಪ್ರಧಾನ ಇದ್ದಾನೆ, ಅವ್ರನ್ನ ಮೊದಲು ಬಿಟ್ಟು ಆಮೇಲೆ ಅವ್ರನ್ನ ಬಿಡ್ತಾರೆ. ಮೊದಲು ಯಾರನ್ನು ಬಿಡ್ತಾರೆ? ಪ್ರಧಾನ ವ್ಯಕ್ತಿನ, ಆಮೇಲೆ ಅವ್ರು ಫಾಲೋವರ್ಸ್ ಅನ್ನು ಬಿಡ್ತಾರೆ. ಟಿಕೆಟ್ ಅವ್ರನ್ನ ಮುಂದೆ ಬಿಟ್ಟು ಉಳಿದವ್ರು ಅಂತ ಹೇಳ್ತಾರಲ್ಲ, ಒಂದು ನಾಲ್ಕೈದು ಜನ ಒಟ್ಟಿಗೆ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾನೆ. ಫಸ್ಟ್ ಯಾರು ಹೋಗ್ಬೇಕೀಗ? ಟಿಕೆಟ್ ಉಳಿದವರಲ್ಲೇ ಬಿಡಿಸ್ತಾ ನಮ್ಮವ್ರ ಹತ್ರ ಬಿಡಿಸ್ತಾ ಹೋಗ್ತಾರೆ. ಆ ಟೈಪ್ ಪ್ರಧಾನ ವ್ಯಕ್ತಿ ವಿಷ್ಣುವೇ. ಸರ್ವರ್ಣ ವರ್ಣ ಆಶ್ರಮೈರ್ ವಿಷ್ಣು ಏಕೈ ವೇಜ್ಯತೆ ಸದಾ ಭ್ರಮ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು ಇತ್ತೆ ಅನ್ಯತ್ರ ಉಕ್ತೇಶ್ಚ. ಅನ್ಯತ್ರ ಅಂದರೆ ಇಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಹೇಳಿರೋದು. ಸದಾಚಾರ ಸ್ಮೃತಿ ಆಗಿದೆ ಪಾಠ, ಆಗಲೇ ಚಿಕ್ಕದು, ಬರೀ 41 ಶ್ಲೋಕ ಇದೆ ಅಷ್ಟೇ, ಅದರಲ್ಲಿ ಹೇಳಿದ್ದಾರೆ. ಕೊನೆಯ ಬರೋ ಶ್ಲೋಕ ಇದು. ಸರ್ವವರ್ಣ ಏನು ಹೇಳಿದ್ರಲ್ಲಿ ಸದಾಚಾರ ಹೀಗಿರಬೇಕು ಅಂಥೇಳಿ ಮೊದಲು ಗೃಹಸ್ಥರಿಗೆ, ಆಮೇಲೆ ವಾನಪ್ರಸ್ಥರಿಗೆ ಹೇಳಿದರು. ಏಷ ನಿತ್ಯ ಸದಾಚಾರ ವರಿನೋ ಗೃಹಿಣಸ್ತಥ ಅಂತ ಹೇಳಿದರು. ಅದಾದಮೇಲೆ ಇದೇ ಸಮಾಧಾನನೇ ಕೆಲವು ಬಿಟ್ಟುಬಿಟ್ರೆ ಯತಿಗಳಿಗೂ ಬ್ರಹ್ಮಿಗೆ ಅಪ್ಲಿಕಬಲ್ ಅಂತ ಹೇಳಿಬಿಟ್ರು. ಆಮೇಲೆ ಹಾಗೆ ಬ್ರಾಹ್ಮಣರು ಮಾತ್ರ ಹೇಳಿದಾಗಾಯ್ತಲ್ಲ ಅಂದರೆ, ಸರ್ವವರ್ಣಾಶ್ರಮ ಇರು ವಿಷ್ಣು, ಎಲ್ಲ ವರ್ಣಾಶ್ರಮದವರು ಕೂಡ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ಹೇಳಿದರು. ರಮಾ ಬ್ರಹ್ಮಾದಿಗಳನ್ನು ಉಳಿದವರು, ಉದಾಹರಣೆಗೆ ಬ್ರಾಹ್ಮಣರ ದೇವರು ಬೇರೆ, ಶೆಟ್ಟರ ದೇವರು ಬೇರೆ, ಆ ರೀತಿ ಮಾಡ್ಕೊಂಬಿಟ್ರೆ ಪ್ರಧಾನಮಂತ್ರಿ ಎಲ್ರಿಗೂ ಒಬ್ಬನೇ. ಯಾವುದೇ ಪಾರ್ಟಿಯಿಂದ ಅವನು ಬಂದಿದ್ದರೂ ಕೂಡ ಅವನು ಪ್ರಧಾನಮಂತ್ರಿ ಆದಮೇಲೆ ಅವನು ಪಾರ್ಟಿ ಪ್ರೆಸಿಡೆಂಟ್, ಪಾರ್ಟಿ ಪ್ರಧಾನಮಂತ್ರಿ ಎಂಬುದಲ್ಲ ಏನಂತಾರೆ, ಕಂಟ್ರಿ ಪ್ರಧಾನಮಂತ್ರಿ ಹೊರತು ಇದಲ್ಲ, ಪಾರ್ಟಿ ಪ್ರಧಾನಮಂತ್ರಿ ಅಂತ ಕರೆಯೋದಿಲ್ಲ. ರಾಷ್ಟ್ರಪತಿ ಹಾಗೇನೆ, ಅವರ ಇಡೀ ರಾಷ್ಟ್ರಕ್ಕೆ ಪತಿ ಅಂತಾರೆ ಹೊರತು ಪಕ್ಷಕ್ಕೆ ಪ್ರತಿ ಅಂತ ಕರೆಯೋದಿಲ್ಲ. ಅದೇ ರೀತಿಯೇ ಇಲ್ಲೂ ಕೂಡ ಇಷ್ಟು ಹೇಳಿದ ಮೇಲೆ ಶೂದ್ರಾದಿಗಳಿಗೂ ಕೂಡ ಪ್ರಧಾನ ದೇವರು ಯಾರೋ ವಿಷ್ಣುವೇ ಆಗಿದ್ದಾನೆ. ಎಷ್ಟೋ ಜನ ಬಿಟ್ಕೊಂಬಿಟ್ಟು ಎಲ್ಲ ತಾವೇ ಬೇರೆ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ ಜನಗಳು, ಅದು ತಪ್ಪದು, ತುಂಬ ಅನ್ಯಾಯ. ತಾವು ಸಪರೇಟ್ ಪ್ಯಾರಲಲ್ ಗೌರ್ಮೆಂಟ್ ಮಾಡ್ಕೊಳಕಾಗತ್ತೆ? ಅದು ನಿಷಿದ್ಧ, ಅದು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಇಷ್ಟೆಲ್ಲ ಕಾಮನ್ ಸೆನ್ಸ್ ಇದೆ, ರಾಜಕೀಯದ ಬಗ್ಗೆ ತತ್ವಜ್ಞಾನ ಬಗ್ಗೆ ಏನೂ ಕಾಮೆಂಟ್ಸ್ ಇಲ್ಲ. ನಿಮ್ಮ ಪ್ರಕಾರ ಅದು ನಮ್ಮ ಪ್ರಕಾರ ಮನೆ ಮುಖ್ಯಮಂತ್ರಿ ಯಾರು ಯಾರೇ ಹೆಸರು ಹೇಳ್ಬಿಟ್ಟ ಇವರು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಬೇರೆ ಅಂತ ಕೇಳಿದ್ರೆ ಅರ್ಥನೇ ನಮ್ಮ ಪ್ರಕಾರ ನಿಮ್ಮ ಪರ ಹೇಗಾಗುತ್ತೆ? ಅದಕ್ಕೆ ಅಲ್ಲಿ ಅಲ್ಲಿ ತಪ್ತಾರೆ. ಸರ್ವಭವನಾಶ್ರಮೈರ್ ವಿಷ್ಣು ಏಕೈ ವೇದ್ಯತೆ ಸದಾ ರವಾ ಬ್ರಹ್ಮಾದಯಸ್ತಸ್ಯ ಪರಿವಾರತೈವತು ಇತಿ ಅನ್ಯತ್ರ ಉಕ್ತೇಶ್ಚ. ಏನ ಅಲ್ಲ ಒಪ್ಪ ಸೂತ್ರ ಇದೆ ಅವ್ರ ಒಪ್ಪದ್ಬಿಟ್ಟು ನಾವೇನು ತಗೊಂಡು ಏನು ಮಾಡಿ ಸೂತ್ರ ಆಗಿದೆ. ಈಗ ನೋಡಪ್ಪ ನಿನ್ನ ಸಂಬಳ ಎಷ್ಟು ಅಂತ ಕೊಡ್ತಾನ ಅವನು, ಏ ನಾನು ಒಪ್ಪೋದಿಲ್ಲ ಅಂತ ಕೇಳಿದ್ರೆ ನಿನ್ನ ಸಂಬಳ ಇಷ್ಟೇ ಬಂದಿರೋದು. ನೀನು ಗಲಾಟೆ ಅನ್ನೇದ್ರಿ ಮಾಡಬಾರ್ದು, ಯಾರ ಹತ್ರ ಮಾಡಬೇಕು ಬೇರೆ ವಿಷಯ. ಇಲ್ಲಿ ಬಂದಿರೋ ಸಂಬಳ ಬಟವಾಡೆ ಮಾಡ್ತಿರೋದು ಗೊತ್ತಾಯ್ತಾ. ಬಟವಾಡೆ ಮಾಡ್ಬೇಕಾದ್ರೆ ಅವನ ಹೆಸರು ಎಷ್ಟಿದೆ ಅಷ್ಟು ಕೊಡ್ತಾನೆ ಹೊರತು ನಂಗೆ ಭಾರಿ ಪ್ರಾಬ್ಲಮ್ಸ್ ಜಾಸ್ತಿ ಕೊಡು ಅಂತ ಕೇಳಿದರೆ ನಾನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಬೇಕು. ನೋಡಿ ಅದೆಲ್ಲ ಇಲ್ಲ, ಅದೇ ರೀತಿಯೇ ಅವರ ಸೂತ್ರದಲ್ಲಿ ಇದ್ದ ಮೇಲೆ ಒಪ್ಪಬೇಕು ನೀನು. ಆ ಅಲ್ಲ ಹೇಳಿದ ಬಂದ ಅಂಗಾವಗದ್ರು ಪೂಜೆ ಮಾಡಬೇಕು ಅಂತ ಹೇಳಿದ ಮೇಲೆ ನಾ ಮಾಡೋದಿಲ್ಲ ಅಂತವನಂದ್ರೆ ತಪ್ಪದು, ಅರ್ಥ ಆಯ್ತಾ? ತಪ್ಪಲೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಡಾಕ್ಯುಮೆಂಟ್ ಅದು, ಅದ್ರ ಬಗ್ಗೆ ಭಾಷ್ಯ ಬರೀಬೇಕಾದ್ರೆ ಅದನ್ನ ಒಪ್ಪಬೇಕು ನೀನು. ಒಪ್ಪದ್ರೆ ಭಾಷ್ಯನೇ ಬರೀಬಾರ್ದು. ಬ್ರಹ್ಮಸೂತ್ರ ಆ ಸೂಟ್ಗೆ ಕೇಸೇ ಹೋಯ್ತು ನಿಂದಾಗ, ತಿಳಿತಾ? ಅದು ಆ ದೃಷ್ಟಿಯಿಂದ ಹೇಳಿದ ಮಾತು ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಮಾತು. ಅದಕ್ಕೆ ಏನಂತಾರ ಎಲ್ಲ ಹೇಳ್ಬೋದು. ಮೊದಲೇ ನಾಲ್ಕು ಸೂತ್ರ ಬಿಟ್ಟು ಉಳು ಸೂತ್ರಗಳೆಲ್ಲ ವ್ಯಾವಹಾರಿಕ ಅತತ್ವ ವೇದಕ ಅದು ಎಲ್ಲೂ ಹಾಗೇನು ಎಷ್ಟಿದ್ರೆ ಒಪ್ಪದಿಲ್ಲ ಅಂದ್ಬಿಡು. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯಪ್ಯ ಯೇಹಾರಿ ತಿರಿಸಿ.